ಆತ್ಮೀಯರೇ, ನಾನು ಸಂಧ್ಯಾ ಪೈ, ನಮಸ್ಕಾರ. ಪ್ರಾಚೀನ ಭಾರತದಲ್ಲಿ ಒಬ್ಬ ಪ್ರಜಾವತ್ಸಲ ರಾಜ ಇದ್ದಂತೆ. ಒಂದು ದಿನ ಅವನಿಂದ ಮಹಾಪರಾಧ ನಡೆಯಿತು. ಬಿಲ್ಲು ವಿದ್ಯೆಯ ಅಭ್ಯಾಸ ನಡೆಸ್ತಾ ಇರುವಾಗ ಅತ್ತ ಕಡೆ ಅಚಾನಕವಾಗಿ ಬಂದ ಒಬ್ಬ ಯುವಕನಿಗೆ ಅವನ ಬಾಣ ತಗಲಿತು. ಮತ್ತೆ ತತ್ಕ್ಷಣ ಯುವಕ ಸತ್ತೋದ. ಹುಡುಗನ ತಾಯಿಗೆ ಇದು ಗೊತ್ತಾಯಿತು. ಗೋಳಾಡಿ ತನ್ನ ನ್ಯಾಯಾಲಯದಲ್ಲಿ ರಾಜನಿಂದ ನಡೆದ ಹೀನ ಕೃತ್ಯಕ್ಕೆ ಶಿಕ್ಷೆಯಾಗಬೇಕು ಅಂತ ದೂರಿಟ್ಟಳು. ನ್ಯಾಯಾಧೀಶರು ತುಂಬ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದರು. ಇದು ಬೇಕಂತ ಮಾಡಿದ್ದಲ್ಲ, ಯಾವುದೇ ದ್ವೇಷದಿಂದ ಕೊಂದದ್ದಲ್ಲ ಅಂತ ಅನೇಕ ರೀತಿಯಲ್ಲಿ ಹೇಳಿದರು. ಪುತ್ರ ಶೋಕದಿಂದ ಹುಚ್ಚಿಯಾಗಿದ್ದ ತಾಯಿ ಕೇಳಲೇ ಇಲ್ಲ. ಅಂದಿನ ನ್ಯಾಯದಂತೆ ರಾಜನಿಗೆ ಕರೆ ಹೋಯಿತು. ರಾಜ ನ್ಯಾಯಾಲಯಕ್ಕೆ ಹೊರಟ. ಹೊರಡುವಾಗ ತನ್ನ ಅಂಗಿಯೊಳಗೆ ಒಂದು ಹರಿತವಾದ ಕತ್ತಿಯನ್ನು ಬಚ್ಚಿಟ್ಟುಕೊಂಡು ಹೋದ. ನ್ಯಾಯಾಲಯವನ್ನು ಪ್ರವೇಶಿಸ್ತಾ ಇರೋ ಹಾಗೆ ನೆರೆದ ಮಂದಿ ಎದ್ದು ನಿಂತು ಗೌರವ ಸೂಚಿಸಿದರು. ನ್ಯಾಯಾಧೀಶ ಮಾತ್ರ ಕುಳಿತ ಕಡೆಯಿಂದ ಅಲುಗಾಡಲಿಲ್ಲ. ರಾಜನೊಂದಿಗೆ ಬಂದ ಮಂತ್ರಿ ಹುಬ್ಬೆತ್ತಿ ಪ್ರಶ್ನಾರ್ಥ ದೃಷ್ಟಿಯಿಂದ ನ್ಯಾಯಾಧೀಶನನ್ನು ನೋಡ್ತಾ ಇರೋ ಹಾಗೆ ಅವನು ಹೇಳ್ದ, ಮಂತ್ರಿಗಳೇ, ಈಗ ನಾನು ನ್ಯಾಯಾಧೀಶ. ನನ್ನ ಮುಂದೆ ನಿಂತಿರುವವರು ಈ ದೇಶದ ರಾಜರೇ ಆಗಿದ್ದರು. ಈಗ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಿದ ಆರೋಪ ಎದುರಿಸ್ತಾ ಇದ್ದಾರೆ. ಆದುದರಿಂದ ನನ್ನ ಸ್ಥಾನಕ್ಕೆ ಮರ್ಯಾದೆ ಕೊಡ್ತಾ ನಾನು ಎದ್ದು ನಿಲ್ಲೋದು ಸರಿಯಲ್ಲ ಅಂತಂದ. ಸರಿ, ವಿಚಾರಣೆ ಶುರುವಾಯಿತು. ಮಗನನ್ನು ಕಳೆದುಕೊಂಡ ತಾಯಿ ಭೋರಿಟ್ಟು ಅಳತಾ ರಾಜನನ್ನು ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಕ್ಕೆ ಶುರು ಮಾಡಿದ್ಲು. ತನ್ನ ಮಗನಿಗೆ ಆದ ಗತಿಯನ್ನೇ ರಾಜನಿಗೂ ವಿಧಿಸಬೇಕು ಅಂದ್ಲು. ರಾಜ ಒಂದೇ ಒಂದು ಶಬ್ದ ಮಾತಾಡಲಿಲ್ಲ. ಅವಳು ಹೇಳೋದನ್ನೆಲ್ಲ ಕೇಳಿ ಅವ ದುಃಖ ಭರಿತ ಉದ್ವೇಗ ಸ್ವಲ್ಪ ಶಮನವಾಗಲಿಕ್ಕೆ ಕಾದು ನಂತರ ಅವಳ ಮುಂದೆ ಮೊಣಕಾಲೂರಿ ಕುಳಿತು, ಅಮ್ಮ, ನನ್ನಿಂದ ಶತಾಪರಾಧವಾಗಿದೆ. ನನ್ನ ಬಾಣದಿಂದ ನಿನ್ನ ಮಗ ಸತ್ತಿದ್ದಾನೆ, ಎಲ್ಲ ಸತ್ಯ. ಆದರೆ ಇದು ತಪ್ಪಿನಿಂದ ನಡೀತು. ನಾನು ಬಿಲ್ಲು ವಿದ್ಯೆಯ ಅಭ್ಯಾಸ ಮಾಡ್ತಾ ಇರುವಾಗ ನಿನ್ನ ಮಗ ಅಚಾನಕವಾಗಿ ಅಡ್ಡ ಬಂದ. ಬಿಲ್ಲಿನಿಂದ ಬಾಣ ಹೊರಬಿದ್ದಾಗಿತ್ತು. ನನಗೆ ಅದರ ಮೇಲೆ ನಿಯಂತ್ರಣ ಇರಲಿಲ್ಲ. ಆದರೂ ನೀನು ನೀಡುವ ಶಿಕ್ಷೆಯನ್ನು ನಾನು ಒಪ್ಪುತ್ತೀನಿ. ಆದರೆ ದಯಮಾಡಿ ನನ್ನನ್ನು ಕ್ಷಮಿಸು ಅಂತಲೂ ಬೇಡ್ತೀನಿ ಅಂತಂದ. ತಾಯಿಯ ಶೋಕ ಕರಗಿತು. ಯೋಚಿಸಿದ್ಲು, ರಾಜ ಹೇಳಿದ್ರೆ ಸತ್ಯ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ರಾಜನ ವಿನಯ ಅನುಕಂಪ ಅವಳ ಹೃದಯವನ್ನು ತಟ್ಟಿದವು. ಅವಳು ರಾಜನನ್ನು ಕ್ಷಮಿಸಿದ್ಲು. ಆದರೆ ವೃದ್ಧೆಯು ಅಸಹಾಯಕಳು ಆದ ಅವಳು ಬದುಕಿರುವವರೆಗೂ ಅವಳ ಯೋಗಕ್ಷೇಮವನ್ನು ರಾಜ ನೋಡಿಕೊಳ್ಬೇಕು ಅಂತ ನ್ಯಾಯಾಧೀಶರು ತೀರ್ಪು ಕೊಟ್ಟರು. ನೆರೆದ ಸಭಾಸದರು ಕೂಡ ಈ ತೀರ್ಮಾನವನ್ನು ಒಪ್ಪಿದ್ರು. ಸರಿ, ಪ್ರಕರಣ ಮುಗೀತು. ಸಭಿಕರೆಲ್ಲ ಹೊರಗೆ ಹೋಗ್ತಾ ಇರೋ ಹಾಗೆ ರಾಜ ತಾನು ತಂದಿದ್ದ ಕಠಾರಿಯನ್ನು ಹೊರಗೆ ತೆಗೆದು ಜಳುಪಿಸ್ತಾ, ನ್ಯಾಯಾಧೀಶರೇ, ನಾನು ರಾಜ, ಏನು ಬೇಕಾದರೂ ಮಾಡಿ ಪಾರಾಗಬಲ್ಲೆ ಅಂತೇನಾದರೂ ಯೋಚಿಸಿ ನೀವು ನನ್ನ ಕಡೆಗೆ ಆಗುವಂತೆ ತೀರ್ಮಾನ ನೀಡಿದ್ದೆ. ಆದರೆ ಈ ಕಠಾರಿ ನಿಮ್ಮ ಕತ್ತನ್ನು ಎರಡಾಗಿ ಸೀಳಿ ಹಾಕ್ತಾ ಇತ್ತು ಅಂತಂದ. ಕೂಡಲೇ ನ್ಯಾಯಾಧೀಶರು ತನ್ನ ಆಸನದಲ್ಲಿ ಇಟ್ಟುಕೊಂಡಿದ್ದ ತೊಗಲಿನ ಚಾವಟಿಯನ್ನು ಎತ್ತಿ ತೋರಿಸ್ತಾ, ಮಹಾಪ್ರಭೋ, ತಾವೇನಾದರೂ ಮಹಾರಾಜ ಎಂಬ ಅಹಂಕಾರದಿಂದ ನನ್ನ ತೀರ್ಮಾನವನ್ನು ಒಪ್ಪಿಕೊಳ್ಳದಿದ್ದರೆ, ಗರ್ವದಿಂದ ಈ ದುಃಖಿ ತಾಯಿಗೇನಾದರೂ ತೊಂದರೆ ಉಂಟು ಮಾಡಿದರೆ, ಈ ಚರ್ಮದ ಚಾಟಿ ತಮ್ಮ ಬೆನ್ನಿನ ಮೇಲೆ ಕುಣಿತಾ ಇತ್ತು, ಚರ್ಮ ಸುಲಿತಾ ಇತ್ತು ಅಂತಂದರು. ನೋಡಿ, ಹೀಗಿತ್ತು ಪ್ರಾಚೀನ ಭಾರತದ ನ್ಯಾಯ ತೀರ್ಮಾನದ ರೀತಿ ನೀತಿಗಳು. ಧರ್ಮ ಸಹಿಷ್ಣುತೆ ಹೇಗಿತ್ತು ಅಂತಂದರೆ, ರಾಜನಿಗೂ ನ್ಯಾಯಾಧೀಶನಿಗೂ ಆ ದುಃಖಿತ ತಾಯಿಗೂ ಕೂಡ ನ್ಯಾಯದ ಸಂಪೂರ್ಣ ಅರಿವಿತ್ತು. ಹೀಗಿತ್ತು ಭಾರತ. ಕಾಲ ಬದಲಾಯಿತೋ, ನಾವು ಬದಲಾದ್ವೋ? ಕಾಲ ಅನಾದಿಯಿಂದ ಒಂದೇ ರೀತಿ ನಡ್ಕೊಂಡು ಬರ್ತಾ ಇದೆ ಅಂತಾರೆ. ಹಾಗಾದರೆ ನಾವು ಇಲ್ಲಿವರೆಗೆ ಬದಲಾದದ್ದು ಹೇಗೆ? ಸರಳವಾದ ಉತ್ತರ ಇದೆ. ಭೋಗಗಳನ್ನು ನಾವು ಭೋಗಿಸದೆ, ಭೋಗಗಳು ನಮ್ಮನ್ನು ಭೋಗಿಸ್ತಾ ಇರೋದೇ ಈ ಅಧರ್ಮೀ ಸಮಾಜಕ್ಕೆ ಕಾರಣ. ನಮ್ಮ ಪ್ರಾರ್ಥನೆಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಬೇಡ್ತೇವೆ. ಮೊದಲು ಧರ್ಮ, ಧರ್ಮದಿಂದ ಅರ್ಥ, ಈ ಧರ್ಮಾಧಾರಿತ ಗಳಿಕೆಯಾದ ಅರ್ಥದಿಂದ ಕಾಮ, ಅಂದರೆ ಸಕಲ ಸುಖಗಳ ಬುನಾದಿ ಧರ್ಮ. ಧರ್ಮ ಮೂಲದಿಂದ ಬದುಕನ್ನು ಅನುಭವಿಸಿದಾಗ ತನ್ನಿಂದ ತಾನೇ ಮೋಕ್ಷ ಸಿಗುತ್ತೆ ಅಂದರು ನಮ್ಮ ಪ್ರಾಚೀನರು. ಎಂಥ ಸುಂದರ ವಿಚಾರ ನೋಡಿ. ನಾನು ಬದುಕಬೇಕು, ಪರರನ್ನು ಬದುಕಲಿಕ್ಕೆ ಬಿಡಬೇಕು, ಬದುಕು ಎಂಬ ದಿವ್ಯ ವಿಚಾರ. ಇದು ಭಾರತ, ಇದು ಭಾರತೀಯತೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ನಮಸ್ಕಾರ.